ವೇಗಗಳು. ಅಧಿಕೃತವಾದ ಗುರುಗಳು ಯಾರೆಂದರೆ ಪರಿಶುದ್ಧ ಭಕ್ತರು, ಹಿಂದಿನ ಗುರುಗಳಿಂದ ನೇಮಿಸಲ್ಪಟ್ಟವರು ಹಾಗೂ ಪರಂಪರೆಗೆ ಸೇರಿದವರು. ಇವರು ಅಧಿಕೃತವಾಗಿರುವಂತಹ ಗುರುಗಳು, ಬೋನಾಫೈಡ್ ಸ್ಪಿರಿಚುವಲ್ ಮಾಸ್ಟರ್. ಇಂತಹ ಅಧಿಕೃತವಾದ ಗುರುಗಳಿಗೆ ನಾವು ಸಹಜವಾಗಿ 5 ಅರ್ಹತೆಗಳನ್ನು ಹೇಳುತ್ತೇವೆ. ಒಂದನೆಯದು, ಒಬ್ಬರು ಅಧಿಕೃತವಾದ ಗುರುಗಳು ಗುರು ಪರಂಪರೆಯಲ್ಲಿ ಸೇರಿದವರಾಗಿರಬೇಕು. ಒಟ್ಟು 4 ಸಂಪ್ರದಾಯಗಳು. ಭಗವಂತನ ಜ್ಞಾನವನ್ನು ಪಡೆಯಬೇಕಾದರೆ ಪದ್ಮಪುರಾಣದಲ್ಲಿ ಹೇಳಿದಂತೆ ಯಾವುದಾದರೂ 4 ಸಂಪ್ರದಾಯಗಳಲ್ಲಿ ಅವರು ಸೇರಿರಬೇಕು, 4 ಸಂಪ್ರದಾಯದವರಾಗಿರಬೇಕು. ಆದ್ದರಿಂದ ಅಧಿಕೃತವಾಗಿರುವಂತಹ ಗುರುವಿನ ಮೊದಲನೆಯ ಅರ್ಹತೆ ಎಂದರೆ ಗುರು ಶಿಷ್ಯ ಪರಂಪರೆಗೆ ಸೇರಿದವರಾಗಿರಬೇಕು. ನಂತರ ಎರಡನೆಯ ಅರ್ಹತೆ ಎಂದರೆ ಸದಾ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿರಬೇಕು. ನೋಡಿ, ಇದು ಎರಡನೆಯ ಅರ್ಹತೆ. ಬರೀ ವಸ್ತ್ರಗಳನ್ನು ಬದಲಾಯಿಸಿದರೆ ಒಬ್ಬನು ಗುರುವಾಗಿ ಬಿಡುವುದಿಲ್ಲ, ಭಗವಂತನ ಭಕ್ತಿ ಸೇವೆಯಲ್ಲಿ ಸದಾ ತೊಡಗಿರಬೇಕು, 24 hours. ಇದು ಅಧಿಕೃತವಾಗಿರುವಂತಹ ಗುರುಗಳ ಮತ್ತೊಂದು ಅರ್ಹತೆ, ಕ್ವಾಲಿಫಿಕೇಷನ್. ನಂತರ ಮೂರನೆಯದು, ಶ್ರೀಕೃಷ್ಣನ ಪರಿಶುದ್ಧ ಭಕ್ತನಾಗಿರಬೇಕು. ಇದು ಮೂರನೆಯ ಅರ್ಹತೆ. ಬರೀ ಕನಿಷ್ಠ ಅಧಿಕಾರಿಯೋ ಮಧ್ಯಮ ಅಧಿಕಾರಿಯೋ ಆಗಿದ್ದರೆ ಸಾಲದು, ಭಕ್ತನು ಉತ್ತಮ ಅಧಿಕಾರಿಯಾಗಿರಬೇಕು, ಪ್ಯೂರ್ ಡಿವೋಟಿ, ಪರಿಶುದ್ಧ ಭಕ್ತನಾಗಿರಬೇಕು. ಇದು ಗುರುವಿನ ಮೂರನೆಯ ಅರ್ಹತೆ. ನಂತರ ಅರ್ಹತೆ, ಎಲ್ಲ ವೇದ ಶಾಸ್ತ್ರಗಳಲ್ಲಿ ನಿಪುಣನಾಗಿರಬೇಕು, ಎಕ್ಸ್ಪರ್ಟ್. ಇದು ಮತ್ತೊಂದು ಅರ್ಹತೆ. ನಂತರ ಕೊನೆಯದಾಗಿ ಐದನೆಯ ಅರ್ಹತೆ, 6 ಹಂಬಲಗಳನ್ನು ಗೆದ್ದವನಾಗಿರಬೇಕು, 6 urges. ನಮ್ಮ ದೇಹದಲ್ಲಿ 6 ವೇಗಗಳು ಉಂಟು. ಶ್ರೀಲ ರೂಪ ಗೋಸ್ವಾಮಿಗಳು ಇದನ್ನು ಉಪದೇಶಾಮೃತದಲ್ಲಿ ವಿವರಿಸಿದ್ದಾರೆ. ವಾಚೋವೇಗಂ ಮನಸಃ ಕ್ರೋಧ ವೇಗಂ ಜಿಹ್ವಾವೇಗಂ ಉದರೋಪಸ್ಥ ವೇಗಂ ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಸರ್ವಾಂ ಅಪಿ ಮಾಂ ಪೃಥಿವೀಂ ಸಶಿಷ್ಯಾತ್. ಯಾವ ವ್ಯಕ್ತಿಯು ಮಾತಿನ ಹಂಬಲವನ್ನು, ಮನಸ್ಸಿನ ಕೋರಿಕೆಗಳನ್ನು, ಕ್ರೋಧದ ಕ್ರಿಯೆಗಳನ್ನು, ನಾಲಿಗೆ ಹೊಟ್ಟೆ ಹಾಗೂ ಜನನಾಂಗಗಳನ್ನು ಸಹಿಸುತ್ತಾನೋ, ನಿಯಂತ್ರಿಸುತ್ತಾನೋ, ಆತನು ಇಡೀ ಪ್ರಪಂಚದಲ್ಲಿರುವವರನ್ನು ತನ್ನ ಶಿಷ್ಯರನ್ನಾಗಿ ಸ್ವೀಕರಿಸಲು ಅರ್ಹನು. ನೋಡಿ, ಈ ರೀತಿಯಲ್ಲಿ ಹೇಳುತ್ತಾರೆ ಶ್ರೀ ರೂಪ ಗೋಸ್ವಾಮಿಯವರು. ವೇಗಂ ಅಂದರೆ ನೂಕುವುದು, ಒಂದು ಫೋರ್ಸ್, ಇಂಪೆಟಸ್, ಹಂಬಲಗಳು. ಒಂದು ಚಿಕ್ಕ ಉದಾಹರಣೆ ಏನೆಂದರೆ, ಪ್ರಕೃತಿಯ ಕರೆಗೆ ನಾವು ಹೋಗುತ್ತೇವೆ, ವಿಸರ್ಜನೆ ಮಾಡಬೇಕೆಂದರೆ ನಮಗೆ ನಿಯಂತ್ರಿಸಲು ಸಾಧ್ಯವಿಲ್ಲ. ಇದು ಒಂದು ಅರ್ಜ್, ಇದನ್ನು ನಾವು ವೇಗಂ ಎಂದು ಹೇಳುತ್ತೇವೆ. ಇದೇ ರೀತಿಯಲ್ಲಿ ಒಟ್ಟು 6 ವೇಗಗಳು ಉಂಟು ಎಂದು ಶ್ರೀ ರೂಪ ಗೋಸ್ವಾಮಿಯವರು ಹೇಳುತ್ತಾರೆ. ಮೊದಲನೆಯದಾಗಿ ವಾಚೋವೇಗಂ. ವಾಚೋವೇಗಂ ಅಂದರೆ ಮಾತಿನ ಹಂಬಲ, ವಾಕ್, ಮಾತು. ನಾಲಿಗೆ, ಬಾಯಿ ವಟವಟ ಎಂದು ಮಾತನಾಡಲು ಇಚ್ಛಿಸುತ್ತದೆ, ಇದು ಮಾತಿನ ವೇಗ. ನಿಯಂತ್ರಿಸಲು ಸಹಜವಾಗಿ ಸಾಧ್ಯವಿಲ್ಲ. ಇದು ವಾಚೋವೇಗಂ, ಮೊದಲನೆಯದು. ನಂತರ ಕ್ರೋಧ ವೇಗಂ. ಈ ಕ್ರೋಧ ವೇಗಂ ಕೂಡ ತಡೆಯಲು ತುಂಬ ಕಷ್ಟ. ಕೋಪಗೊಂಡಾಗ, ಕ್ರೋಧವು ಹಿಡಿತದಲ್ಲಿ ಇಲ್ಲದೆ ಇದ್ದಾಗ ಅನೇಕ ಬಾರಿ ಮರಣವನ್ನು ಕೂಡ ಮಾಡುತ್ತಾರೆ, ಮತ್ತೊಬ್ಬರನ್ನು ಸಾಯಿಸುತ್ತಾರೆ. ಇದು ಕ್ರೋಧ ವೇಗಂ. ನಂತರ ಮೂರನೆಯದು ಮನೋವೇಗಂ. ಮನೋ, ಮನಸ್ಸು. ಮನಸ್ಸಿನ ಮಾತನ್ನು ಕೇಳುವುದೇ ಬೇಡ. ಬಾಯಿಗೆ ಬೇಕೆಂದರೆ ಒಂದು ಪ್ಲಾಸ್ಟ್ರಿ ಹಾಕಿ ಮಾತನಾಡಲು ಸಾಧ್ಯವಾಗದಂತೆ ಮುಚ್ಚಬಹುದು. ತೀವ್ರವಾಗಿ ಕೋಪಗೊಂಡಾಗ ಕೈಕಾಲುಗಳನ್ನು ಕಟ್ಟಿಹಾಕಿ ಕಷ್ಟಪಟ್ಟು ತಡೆ ಹಾಕಬಹುದು. ಆದರೆ ಈ ಮನೋವೇಗವನ್ನು ತಡೆಯಲು ತುಂಬ ಕಷ್ಟ. ಮನಸ್ಸು ನಮ್ಮ ಗಮನವನ್ನು ಎಲ್ಲೆಂದರೆ ಅಲ್ಲಿಗೆ ಕರೆದುಕೊಂಡು ಹೋಗಿಬಿಡುತ್ತದೆ. ಒಂದು ಜಾಗದಲ್ಲಿ ನಾವು ಕುಳಿತುಕೊಂಡಿರುತ್ತೇವೆ, ಆದರೆ ಮನಸ್ಸು ನಮ್ಮ ಗಮನವನ್ನು ಅಲ್ಲಿಂದ ಮತ್ತೊಂದು ಕಡೆಗೆ ಒಂದೇ ಒಂದು ಸೆಕೆಂಡಿನಲ್ಲಿ ಸಾಗಿಸಿಬಿಡುತ್ತದೆ. ಇದು ಮನಸ್ಸಿಗೆ ಇರುವ ಶಕ್ತಿ, ಮನೋವೇಗಕ್ಕೆ ಇರುವ ಶಕ್ತಿ. ಬೇಡ, ಇಲ್ಲೇ ಗಮನವಿರಬೇಕು ಎಂದು ನಾವು ಅನೇಕ ಬಾರಿ ಒದ್ದಾಡುತ್ತೇವೆ. ಆದರೂ ಮನೋವೇಗವು ನಮ್ಮನ್ನು ಮತ್ತೊಂದು ಲೋಕಕ್ಕೆ ಕರೆದುಕೊಂಡು ಹೋಗಿಬಿಡುತ್ತದೆ. ಇದು ಮನೋವೇಗಂ. ನಂತರ ನಾಲ್ಕನೆಯದು ಜಿಹ್ವಾವೇಗಂ. ಜಿಹ್ವಾ ಅಂದರೆ ನಾಲಿಗೆ. ಈ ನಾಲಿಗೆಗೆ ಮತ್ತೊಂದು ರೋಗ, ಕಂಡಿದ್ದನ್ನೆಲ್ಲ ಸವಿಯಬೇಕು, ತಿನ್ನಬೇಕು, ರುಚಿಯನ್ನು ಅನುಭವಿಸಬೇಕು. ಕೊರಿಯಾ, ಚೈನಾ ಹಾಗೂ ಜಪಾನ್ ದೇಶಗಳಲ್ಲಿ ಕ್ರಿಮಿಕೀಟಗಳನ್ನು ಸರಿ ಬಿಡುವುದಿಲ್ಲ ಅಲ್ಲಿನ ಜನರು. ಸತ್ತಿರುವ ಹಾಗೂ ಬದುಕಿರುವ ಇರುವೆ ಜಿರಳೆಗಳನ್ನು, ಚಿತ್ರ ವಿಚಿತ್ರ ಕ್ರಿಮಿಕೀಟಗಳನ್ನು ಒಂದು ಜಾಡಿಯಲ್ಲಿ ಹಾಕಿ ಕೊಳತು ಹೋಗುವಂತೆ ಮಾಡಿ ಅವುಗಳನ್ನು ಉಪ್ಪಿನಕಾಯಿ ಹಾಗೂ ಇತರ ಆಹಾರ ಪದಾರ್ಥಗಳಾಗಿ ತಿನ್ನುತ್ತಾರೆ. ಇದು ನಾಲಿಗೆಗೆ ಇರುವ ಒಂದು ಕೆಟ್ಟ ಗುಣ. ಇಂತಹ ಒಂದು ವೇಗವನ್ನು, ಜಿಹ್ವಾ ವೇಗವನ್ನು ಸಹಜವಾಗಿ ತಡೆಯಲು ತುಂಬ ಕಷ್ಟ. ಇದು ನಾಲ್ಕನೆಯ ವೇಗ. ನಂತರ ಐದನೆಯ ವೇಗವು ಉದರ ವೇಗ. ಉದರ ಅಂದರೆ ಹೊಟ್ಟೆ, ಬೆಲ್ಲಿ. ಹೊಟ್ಟೆ ತುಂಬಿದರೂ ಸರಿ, ಹೊಟ್ಟೆ ಇನ್ನೂ ಬೇಕು ಎಂದು ಕೇಳುತ್ತದೆ. ಇದು ಉದರ ವೇಗ. ನಂತರ ಕೊನೆಯದಾಗಿ ಜನನಾಂಗಗಳ ವೇಗ. ನಾಲಿಗೆಯ ಹಾಗೂ ಹೊಟ್ಟೆಯ ಕಾರ್ಯಗಳು, ವೇಗಗಳು ಈಗ ಕಾಮಕ್ಕೆ ದಾರಿ ತೋರುತ್ತವೆ. ಕಾಮವು ಬೇಕು ಈಗ. ಮನಸ್ಸು, ನಾಲಿಗೆ, ಹೊಟ್ಟೆಯನ್ನು ನಿಯಂತ್ರಿಸದೆ ಹೇಗೆ ಕಾಮ ಸುಖವನ್ನು ನಿಯಂತ್ರಿಸಲು ಸಾಧ್ಯ? ಇದನ್ನು ಶ್ರೀಲ ಪ್ರಭುಪಾದರು ಹೇಳುತ್ತಾರೆ. ಈ ರೀತಿಗಳಲ್ಲಿ ಈ ನಮ್ಮ ಮನುಷ್ಯನ ಶರೀರವು ವೇಗಗಳಿಗೆ ಒಳಪಟ್ಟಿದೆ. ಆದ್ದರಿಂದ ಶ್ರೀಲ ರೂಪ ಗೋಸ್ವಾಮಿಗಳು ಹೇಳುತ್ತಾರೆ, ಯಾರು ಎಲ್ಲ ವೇಗಗಳನ್ನು ನಿಯಂತ್ರಿಸುತ್ತಾರೋ ಅವರು ಇಡೀ ಪ್ರಪಂಚದ ಜನರನ್ನು ತಮ್ಮ ಶಿಷ್ಯರಾಗಿ ಸ್ವೀಕರಿಸಲು ಅರ್ಹರು. ಏತಾನ್ ವೇಗಾನ್ ಯೋ ವಿಷಹೇತ ಧೀರಃ ಸರ್ವಾಂ ಅಪೀಮಾಂ ಪೃಥಿವೀಂ ಸ ಶಿಷ್ಯಾತ್. ಈ ಆರು ವೇಗಗಳನ್ನು ನಿಯಂತ್ರಿಸುವವನನ್ನು ನಾವು ಸ್ವಾಮಿ ಅಥವಾ ಗೋಸ್ವಾಮಿ ಎಂದು ಹೇಳುತ್ತೇವೆ. ಆದರೆ ನಮಗೋ ಸ್ವಾಮಿ ಅಂದರೆ ಅರ್ಥವೇ ಗೊತ್ತಿಲ್ಲ. ವಸ್ತ್ರವನ್ನು ಮಾರ್ಪಡಿಸಿದರೆ ಸಾಕು, ದೇವಾಲಯಗಳಲ್ಲಿ ಹಣಕ್ಕಾಗಿ ಪೂಜೆ ಮಾಡುವವರನ್ನು ನೋಡಿದರೆ ಸಾಕು, ನಾನು ಈ ಅವತಾರ, ಆ ಅವತಾರ, ಈ ದೇವರು, ಆ ದೇವರು, ಮಾಟ ಮಂತ್ರ ಮಾಡುತ್ತೇನೆ ಎಂದು ಹೇಳುವವರನ್ನು ಕಂಡರೆ ಸಾಕು, ಸ್ವಾಮಿ ಎಂದು ಹೇಳುತ್ತೇವೆ, ಸ್ವಾಮಿ ಎಂದೇ ಕರೆಯುತ್ತೇವೆ. ಆದರೆ ಈ ಆರು ಹಂಬಲಗಳನ್ನು, ಕೆಣಕುವ ಕಾರ್ಯಗಳನ್ನು ಯಾರು ನಿಯಂತ್ರಿಸುತ್ತಾರೋ, ತನ್ನ ಇಂದ್ರಿಯಗಳನ್ನು ಯಾರು ಹತೋಟಿಯಲ್ಲಿಟ್ಟುಕೊಂಡಿರುತ್ತಾರೋ ಅವರು ನಿಜವಾದ ಸ್ವಾಮಿ, ಗೋಸ್ವಾಮಿ. ಇಂತಹ ಗೋಸ್ವಾಮಿ ಯಾರು ಆರು ವೇಗಗಳನ್ನು ನಿಯಂತ್ರಣದಲ್ಲಿ ತನ್ನ ಕಾಲಿನ ಅಡಿಯಲ್ಲಿ ಅಡಗಿಸಿದ್ದಾನೋ ಆತನು ಗುರುವಾಗಬಹುದು. ಆದ್ದರಿಂದ ಇದು ಅಧಿಕೃತವಾಗಿರುವಂತಹ ಗುರುವಿನ ಮತ್ತೊಂದು ಅರ್ಹತೆ. ಇದು ಐದನೆಯ ಅರ್ಹತೆ, ವೇಗಗಳನ್ನು ಗೆದ್ದವನು. ವಾಸ್ತವವಾಗಿ ಈ ಆರು ವೇಗಗಳನ್ನು ಒಬ್ಬ ಕೃಷ್ಣ ಭಕ್ತನು ಬೇರೆ ರೀತಿಯಲ್ಲಿ ನಿಯಂತ್ರಿಸುತ್ತಾನೆ. ಈಗ ಯಾರಾದರೂ ಕೇಳಬಹುದು, ಉದಾಹರಣೆಗೆ ವಾಚೋವೇಗವಿದೆ, ಈಗ ಏನೂ ಮಾತನಾಡದೇನೆ ಹೇಗೆ ಇರುವುದು? ಈ ರೀತಿಯಲ್ಲಿ ಯಾರಾದರೂ ಪ್ರಶ್ನಿಸಬಹುದು. ಇದಕ್ಕೆ ಶ್ರೀಲ ರೂಪ ಗೋಸ್ವಾಮಿಯವರು ನಮಗೆ ಯುಕ್ತ ವೈರಾಗ್ಯವನ್ನು ವಿವರಿಸಿದ್ದಾರೆ. ಅನಾಸಕ್ತಸ್ಯ ವಿಷಯಾನ್ ಯಥಾರ್ಹಂ ಉಪಯುಂಜತಃ ನಿರ್ಬಂಧ ಕೃಷ್ಣ ಸಂಬಂಧೆ ಯುಕ್ತಂ ವೈರಾಗ್ಯಂ ಉಚ್ಯತೆ ಪ್ರಾಪಂಚಿಕತೆಯ ಬುದ್ಧ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ನಾವು ಮಾಡುವ ಪ್ರತಿಯೊಂದು ಕೆಲಸವನ್ನು ಭಗವಂತನಾದ ಕೃಷ್ಣನಿಗಾಗಿ ಮಾಡಬೇಕು, ಆಗ ಪ್ರತಿಯೊಂದು ಕೆಲಸವೂ ಭಕ್ತಿ ಸೇವೆಯೇ ಆಗುತ್ತದೆ. ಯುಕ್ತ ವೈರಾಗ್ಯ ಎಲ್ಲವನ್ನು ನಿಯಂತ್ರಣ ಮಾಡಿದಂತೆ ಆಗುತ್ತದೆ. ಉದಾಹರಣೆಗೆ ಈ ವಾಚೋವೇಗವನ್ನೇ ತೆಗೆದುಕೊಳ್ಳಿ. ಈಗ ಮಾತು ಎಂಬುದನ್ನು ನಮಗೆ ನಿಯಂತ್ರಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಕೃಷ್ಣನ ಬಗ್ಗೆ ಮಾತನಾಡಬೇಕು, ಕೃಷ್ಣನ ನಾಮವನ್ನು ಜಪ ಮಾಡಬೇಕು, ಕೃಷ್ಣನ ಸಂಕೀರ್ತನೆಗಳನ್ನು ನುಡಿಯಬೇಕು. ಆಗ ನಾವು ಮಾತನ್ನು ವಾಚೋವೇಗವನ್ನು ನಿಯಂತ್ರಿಸಿದಂತೆ ಅರ್ಥವಾಗುತ್ತದೆ. ಇದೇ ರೀತಿಯಲ್ಲಿ ಪ್ರತಿಯೊಂದು ವೇಗವನ್ನು ಅಷ್ಟೇ, ಭಗವಂತನ ಸೇವೆಗಾಗಿ ನಮ್ಮ ಇಂದ್ರಿಯಗಳನ್ನು ಉಪಯೋಗಿಸಿದರೆ ಸಾಕು, ಎಲ್ಲ ವೇಗಗಳನ್ನು ನಾವು ನಿಯಂತ್ರಿಸಿದಂತೆ ಆಗುತ್ತದೆ. ಮತ್ತೊಂದು ಉದಾಹರಣೆ ಜಿಹ್ವಾ ವೇಗ, ನಾಲಿಗೆಯ ವೇಗ. ರುಚಿ ರುಚಿಯಾಗಿರುವುದನ್ನೆಲ್ಲ ತಿನ್ನಬೇಕು, ಇದನ್ನು ನಮಗೆ ನಿಯಂತ್ರಿಸಲು ಸಾಧ್ಯವಿಲ್ಲ. ಆದರೆ ನಾವು ಬರೀ ಕೃಷ್ಣ ಪ್ರಸಾದವನ್ನು ತಿಂದಾಗ ಇದನ್ನು ನಿಯಂತ್ರಿಸಿದಂತೆ ಆಗುತ್ತದೆ. ಜಿಹ್ವಾವೇಗವನ್ನು ನಾವು ಗೆದ್ದಂತೆ ಲೆಕ್ಕ. ನಾವು ತಿನ್ನುವ ಪದಾರ್ಥಗಳನ್ನು ಗುರುಗಳು ಶಾಸ್ತ್ರಗಳು ಹೇಳಿದ ರೀತಿಯಲ್ಲಿ, ಭಗವಂತನೇ ಹೇಳಿದ ರೀತಿಯಲ್ಲಿ, ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ ರೀತಿಯಲ್ಲಿ ನೈವೇದ್ಯ ಮಾಡಿ ತಿಂದರೆ ಸಾಕು, ಕೃಷ್ಣ ಪ್ರಸಾದವನ್ನು ನಾಲಿಗೆಗೆ ಕೊಟ್ಟರೆ ಸಾಕು, ನಾವು ಜಿಹ್ವಾವೇಗವನ್ನು ಸುಲಭವಾಗಿ ಗೆದ್ದವರಾಗುತ್ತೇವೆ. ಈ ರೀತಿಯಲ್ಲಿ ಒಬ್ಬ ಕೃಷ್ಣ ಭಕ್ತನು ತನ್ನ ಎಲ್ಲ ಇಂದ್ರಿಯಗಳನ್ನು ಕೃಷ್ಣ ಭಕ್ತಿಗೆ, ಕೃಷ್ಣನ ಸೇವೆಗೆ ವರ್ಗಾಯಿಸುತ್ತಾನೆ. ಇದೇ ಅವನ ನೈಪುಣ್ಯತೆ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ. ಆಮೆಯು ತನ್ನ ಅಂಗಗಳನ್ನು ಚಿಪ್ಪಿನೊಳಕ್ಕೆ ಎಳೆದುಕೊಳ್ಳುವಂತೆ ಯಾರು ತನ್ನ ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಎಳೆದುಕೊಳ್ಳಬಲ್ಲರೋ ಅವರು ಪರಿಪೂರ್ಣ ಪ್ರಜ್ಞೆಯಲ್ಲಿ, ಶ್ರೀಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರವಾಗಿರುತ್ತಾರೆ. ಈ ರೀತಿಯಲ್ಲಿ ಹೇಳುತ್ತಾನೆ ಶ್ರೀಕೃಷ್ಣನು. ಇದಕ್ಕೆ ಒಬ್ಬರು ಮಹಾಭಾಗವತೋತ್ತಮರನ್ನು ಉದಾಹರಣೆಯಾಗಿ ನಾವು ನೋಡಬಹುದು, ಶ್ರೀಲ ಹರಿದಾಸ ಠಾಕೂರರು. ಶ್ರೀಲ ಹರಿದಾಸ ಠಾಕೂರರು ಒಂದು ದಿನಕ್ಕೆ 300,000 ಬಾರಿ ಹರಿನಾಮವನ್ನು ಉಚ್ಚರಿಸುತ್ತಿದ್ದರು. 300,000 ಬಾರಿ ಹರಿನಾಮವನ್ನು ಉಚ್ಚರಿಸದೆ ನಿದ್ದೆ ಕೂಡ ಮಾಡುತ್ತಿರಲಿಲ್ಲ, ತುಳಸಿ ಗಿಡದ ಮುಂದೆ ಕುಳಿತುಕೊಂಡು ಜಪವನ್ನು ಮಾಡುತ್ತಿದ್ದರು. ಇವರು ಮುಸಲ್ಮಾನರ ಕುಲದಲ್ಲಿ ಜನಿಸಿದವರು. ಆದರೂ ಭಗವಂತನು ದೇವರು ಎಲ್ಲರಿಗೂ ಒಬ್ಬನೇ ಎಂದು ಅವರಿಗೆ ಚೆನ್ನಾಗಿ ತಿಳಿದಿತ್ತು. ಭಗವಂತನನ್ನು ತೃಪ್ತಿ ಪಡಿಸುವ ಮಾರ್ಗವು ಅವರ ನಾಮೋಚ್ಚಾರಣೆಯೊಂದೇ ಎಂದು ಕೂಡ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅವರು ಶ್ರೀ ಚೈತನ್ಯ ಮಹಾಪ್ರಭುಗಳ ಪ್ರಿಯ ಶಿಷ್ಯರು. ಶ್ರೀ ಚೈತನ್ಯ ಮಹಾಪ್ರಭುಗಳೆಂದರೆ ಹರಿದಾಸ ಠಾಕೂರರಿಗೆ ತಮ್ಮ ಆತ್ಮವಿದ್ದಂತೆ. ಶ್ರೀಲ ಹರಿದಾಸ ಠಾಕೂರರಿಗೆ ಎಷ್ಟು ಭಕ್ತಿ ಇತ್ತೆಂದರೆ, ಅವರು ದೇಹವನ್ನು ಬಿಟ್ಟ ನಂತರ ದೇವೋತ್ತಮ ಪರಮ ಪುರುಷರಾದ ಶ್ರೀ ಚೈತನ್ಯ ಮಹಾಪ್ರಭುಗಳೇ ಸ್ವಾಮಿ ಹರಿದಾಸರನ್ನು ಎತ್ತಿಕೊಂಡು ಶ್ರೀ ಹರೇ ಕೃಷ್ಣ ಮಹಾಸಂಕೀರ್ತನೆಯನ್ನು ಮಾಡಿದರು. ನೋಡಿ, ಶ್ರೀಲ ಹರಿದಾಸ ಠಾಕೂರರ ಶರೀರವನ್ನು, ದಿವ್ಯವಾದ ದೇಹವನ್ನು ಎತ್ತಿಕೊಂಡು ಸಂಕೀರ್ತನೆ ಮಾಡಿದರು ಶ್ರೀ ಚೈತನ್ಯ ಮಹಾಪ್ರಭುಗಳು. ಆಡಿದರು, ಕುಣಿದಾಡಿದರು, ಎಲ್ಲರಿಗೂ ಶ್ರೀ ಕೃಷ್ಣ ಮಹಾಪ್ರಸಾದವನ್ನು ಹಂಚಿದರು. ಅವರನ್ನು ನಾಮಾಚಾರ್ಯರು ಎಂದೇ ಕರೆದರು ಶ್ರೀ ಚೈತನ್ಯ ಮಹಾಪ್ರಭುಗಳು. ಒಂದು ಬಾರಿ ಈ ಹರಿದಾಸ ಠಾಕೂರರನ್ನು ಕೆಣಕಲು ಬಂದಳು ಮಾಯಾದೇವಿ, ಅತಿ ಸುಂದರವಾದ ಸ್ತ್ರೀಯೊಬ್ಬಳು. ಅರ್ಧರಾತ್ರಿಯಲ್ಲಿ ಒಂಟಿಯಾಗಿ ಇದ್ದಳು. ಆದರೆ ಹರಿದಾಸ ಠಾಕೂರರು ತಮ್ಮ ನಾಮಸ್ಮರಣೆಯಿಂದ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದರ ಕಾರಣದಿಂದ, ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಸ್ಥಿರರಾಗಿದ್ದ ಕಾರಣದಿಂದ ಒಂದಿಷ್ಟು ಮಾತ್ರವೂ ಕೂಡ ಅವರನ್ನು ವೇಗಗಳು ತಾಕಲು ಸಾಧ್ಯವಾಗಲಿಲ್ಲ. ಇಂದ್ರಿಯಗಳ ಒಡೆಯರಾಗಿದ್ದರು ಅವರು. ಕೊನೆಯ ಕಥೆ ಏನೆಂದರೆ, ಹರಿದಾಸ ಠಾಕೂರರನ್ನು ಸೋಲಿಸಲು ಬಂದ ಮಾಯಾದೇವಿಯು ಸ್ವಯಂ ಸೋತು ಹೋಗುತ್ತಾಳೆ. ನೋಡಿ, ಇದು ಮಹಾಭಾಗವತನಿಗೆ, ಪರಿಶುದ್ಧ ಭಕ್ತನಿಗೆ ಇರುವ ಶಕ್ತಿ. ಮಾಯಾದೇವಿಯೇ ಹರಿದಾಸ ಠಾಕೂರರಿಗೆ ಶರಣಾಗಿ ಬಿಡುತ್ತಾಳೆ. ನೋಡಿ, ಈ ರೀತಿಯಲ್ಲಿ ಯಾವ ವೇಗಗಳು, ಯಾವ ಇಂದ್ರಿಯ ವಿಷಯಗಳು ಒಬ್ಬ ಪರಿಶುದ್ಧ ಭಕ್ತನನ್ನು ಕೆಣಕಲು ಸಾಧ್ಯವೇ ಇಲ್ಲ, ಆಕರ್ಷಿಸಲು ಸಾಧ್ಯವಿಲ್ಲ. ಸಾಮಾನ್ಯ ಜನರು ಆಕರ್ಷಿತರಾಗಬಹುದು, ಇಂದ್ರಿಯ ವಿಷಯಗಳಿಗೆ ಅಂದರೆ ಸೆನ್ಸ್ ಆಬ್ಜೆಕ್ಟ್ಸ್, ಇಂದ್ರಿಯ ವಸ್ತುಗಳಿಗೆ ಸಾಮಾನ್ಯ ಜನರು ಮೋಹಿತರಾಗಬಹುದು. ಆದರೆ ಶ್ರೀ ಕೃಷ್ಣನ ಭಕ್ತರು ಹೀಗೆ ಆಗುವುದಿಲ್ಲ. ಇದು ಕೃಷ್ಣ ಭಕ್ತರಿಗೆ ಇರುವ ಶಕ್ತಿ, ಪರಿಶುದ್ಧ ಭಕ್ತರಿಗೆ ಇರುವ ಶಕ್ತಿ. ಈಗ ಗುರುವಿನ 5 ಅರ್ಹತೆಗಳನ್ನು ನಾವು ಕಂಡೆವು. ಗುರುವಿನ ಅವಶ್ಯಕತೆ ಏನು? ಇದಕ್ಕೆ ಉತ್ತರ ತುಂಬಾ ಸುಲಭ. ನಾವು ಈ ಭೌತಿಕ ಪ್ರಪಂಚದ ಕಟ್ಟಿನಲ್ಲಿ, ಕಷ್ಟಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇವೆ. ಇಂತಹ ಒಂದು ಕಟ್ಟಿನಿಂದ, ಬಂಧನದಿಂದ ಪಾರಾಗಬೇಕಾದರೆ ಯಾರು ಹಗ್ಗದ ಕಟ್ಟಿನಿಂದ ಆಗಲೇ ಬಂಧಿಸಲ್ಪಟ್ಟಿಲ್ಲವೋ ಅವರು ಹಗ್ಗದ ಕಟ್ಟಿನಿಂದ ಬಂಧಿಯಾಗಿರುವವರನ್ನು ಬಿಡುಗಡೆ ಮಾಡಬಹುದು. ಆದ್ದರಿಂದ ನಾವು ಈ ಭೌತಿಕ ಪ್ರಪಂಚದಿಂದ ಪಾರಾಗಬೇಕಾದರೆ ಭಗವಂತನಾದ ಶ್ರೀಕೃಷ್ಣನ ಸಹಾಯದಿಂದ ಅಥವಾ ಶ್ರೀಕೃಷ್ಣನ ಪ್ರತಿನಿಧಿಯಿಂದ ಪಾರಾಗಬಹುದು. ಗುರುಗಳ ಕೃಪೆಯಿಂದ, ಜನ್ಮ ಮೃತ್ಯು ಜರಾವ್ಯಾಧಿಯಿಂದ ನಾವು ತಪ್ಪಿಸಿಕೊಳ್ಳಬಹುದು. ಈ ಕಾರಣಕ್ಕಾಗಿ ನಮಗೆ ಖಂಡಿತವಾಗಿ ಗುರುಗಳು ಬೇಕೇ ಬೇಕು. ವೇಗಗಳನ್ನು ನಿಯಂತ್ರಿಸಿದ ಗುರುಗಳು ಬೇಕೇ ಬೇಕು. ಅಧಿಕೃತವಾಗಿರುವಂತಹ ಗುರುಗಳ ಕೃಪೆ ನಮಗೆ ಬೇಕೇ ಬೇಕು. ಹರೇ ಕೃಷ್ಣ.